सत्यं सत्यं न सत्यं विष्णुदेवभक्तः सर्वे प्राणान् वदन्ति एव ಇನ್ನು ಸುಷುಪ್ತಿ ಪ್ರಕರಣವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭಗವಂತ ಬಿಂಬರೂಪಿ ಕಣ್ಣಿಂದ ಹೊರಟು ಹೃದಯ ಸ್ಥಾನಕ್ಕೆ ಬಂದ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಕಾಲ ಕಂಠಸ್ಥಾನದಲ್ಲಿ ತೈಜಸ ನಾಮಕ ಭಗವಂತನಿಂದ ತನ್ನದೇ ರೂಪದಿಂದ ಕೂಡಿಕೊಂಡು ವಿಹೃತ್ಯ ವಿಹಾರಣೆ ಅಥ ಜೀವ ಆತ್ಯಂತಿಕ ಸುಖ ದಾತು ಜೀವನಿಗೆ ಒಳ್ಳೆ ಸುಖವನ್ನು ಕೊಡಲಿಕ್ಕಾಗಿ ಭಗವಂತ ಏನು ಮಾಡ್ತಾನೆ, ಸುಶುಕ್ತಿ ಇಚ್ಛೆ ಸುಶುಕ್ತಿಯನ್ನು ಕೊಡಬೇಕು ಅಂತ ಭಗವಂತ ಚೆನ್ನಾಗಿ ನಿರ್ಣಯ ಮಾಡಿದಾಗ ತದೈವ ಮುಖ್ಯ ಪ್ರಾಣಿ ಚಕ್ಷುರಾಭಿಮಾನಿನಾಂ ಸೂರ್ಯಾದೀನಾಂ ಮನೋಭಿಮಾನಿ ರುದ್ರೇಣ ಸದೈವ ಉತ್ತರೋ ವೈಭವ. ಅವಾಗ ಜೀವನ ಪ್ರಕಾಶ ಎಲ್ಲ ಇಂದ್ರಿಯಗಳಲ್ಲಿ ವ್ಯಾಪಿಸಿದ್ದು ಸ್ವಪ್ನ ಕಾಲದಲ್ಲಿ ಮನಸ್ಸಿನವರೆಗೆ ತಂದಿದ್ದಾನೆ ಭಗವಂತ. ಈಗ ಮನಸ್ಸಿನಿಂದ ಜೀವನ ಒಳಗೆ ಹೋಗುವಂತೆ ಮಾಡಿ. ಇನ್ನು ವಿಭಿನ್ನ ಎಲ್ಲ ದೇವತೆಗಳಿಗೂ ರುದ್ರದೇವರ ಅಧೀನ ಲಯ ಅಧೀನವಾಗಿರುವುದು ಬಂತು. ಇವಾಗ ರುದ್ರದೇವರ ಸಹಿತ ಪ್ರಾಣದೇವರಲ್ಲಿ ಎಲ್ಲರೂ ಅಧೀನರಾಗುತ್ತಾರೆ. ತತಃ ಮುಖ್ಯ ಪ್ರಾಣ ಜೀವನಾದಾಯ ಜೀವನ ತೇಜಸ್ಸನ್ನು ಮುಖ್ಯ ಪ್ರಾಣದೇವರೇ ಮಾಡುತ್ತಾರೆ. ತೈಜಸಾಖ್ಯ ಹರಿಣಾ ಸಹ ಹೃದಯ ಸ್ಥಾನ ಗಚ್ಚದು ತೈಜಸ ಬಲವಂತನಿಂದ ಕೂಡಿಕೊಂಡು ಹೃದಯ ಸ್ಥಾನಕ್ಕೆ ಭಗವಂತ ಬರ್ತಾ ಇದ್ದಾರೆ. ತದಂತರೇ ಚ ನೋಡಿ ಎಚ್ಚರ ಸ್ವಪ್ನ ಎರಡಕ್ಕೂ ಮಧ್ಯೆ ಒಂದು ಅವಸ್ಥೆ ಇರುತ್ತೆ. ಅಂದರೆ ಸ್ವಲ್ಪ ಎಚ್ಚರ ಸ್ವಲ್ಪ ಸ್ವಪ್ನ ಹಾಗೆ. ಈಗ ಸ್ವಪ್ನ ಸುಷುಪ್ತಿ ಎರಡಕ್ಕೂ ಮಧ್ಯೆ ಒಂದು ಅವಸ್ಥ, ಅದನ್ನು ಮೋಹಾವಸ್ಥ ಅಂತ ಕರೀತಾ ಇದ್ದಾರೆ. ತದಾನಿ ಭಗವದ ಅರ್ಥ ಪ್ರಾಪ್ತಿ ಜೀವಸ್ಯ ಸ್ವಲ್ಪ ಸುಷುಪ್ತಿ ಬರ್ತಾ ಇರುತ್ತೆ, ಸ್ವಲ್ಪ ಸ್ವಪ್ನವೂ ಬೆಳಗ್ಗೆ ಇರುತ್ತೆ. ಸ್ವಪ್ನ ಬೀಳುತ್ತೆ ಹೋಗುತ್ತೆ ಬೀಳುತ್ತೆ ಹೋಗುತ್ತೆ, ಎಚ್ಚರ ಆಗಲ್ಲ, ಸುಷುಪ್ತಿ ಬರ್ತಾ ಇರುತ್ತೆ. ಇನ್ನು ತತ್ರ ನ ಕೇವಲ ದುಃಖ ಜೀವ ಕಾಲ ಅಜ್ಞಾನಾದಿ ಅನುಸಂಧಾನಮಪ್ಯಸ್ತಿ. ಯದ್ಯಪಿ ಸುಶುಕ್ತಿಯಲ್ಲಿ ಯಾವ ಅನುಸಂಧಾನ ಜೀವನಿರಲ್ಲ, ಒಳ್ಳೆ ನಿದ್ದೆ ಬಂದಾಗ ಗಾಢ ನಿದ್ದೆ ಸುಶುಕ್ತಿಯಲ್ಲಿ ತನ್ನ ಎಚ್ಚರವೂ ಇರಲ್ಲ, ಕಾಲ ದೇಹ ಮೊದಲಾದ ಎಚ್ಚರ ಇರಲ್ಲ. ಆದರೆ ಈ ಮೋಹಾವಸ್ಥೆಯಲ್ಲಿ ಅಂದರೆ ಸ್ವಪ್ನಾವಸ್ಥೆಯಿಂದ ಸುಶುಕ್ತಿ ಅವಸ್ಥೆ ಮಧ್ಯದಲ್ಲಿ ಮಹಾವಸ್ಥೆಯಲ್ಲಿ ಜೀವನಿಗೆ ದೇಹದ ಎಚ್ಚರ ದೇಹ ಕಡತ ದುಃಖಾದ ಅನುಸಂಧಾನ ಜೀವ ಕಾಲ ಅಜ್ಞಾನ ಮೊದಲಾದರ ಅನುಸಂಧಾನ ಇರುತ್ತೆ. ಸೇಯಂ ಮಹಾವಸ್ಥಾ ಸೂಚತೆ, ಇದನ್ನು ಮಹಾವಸ್ಥಾ ಅಂತ ಕರೆಯುತ್ತಾರೆ. ಸರಿ ತಿಳ್ಕೊಂಡು ನಾವು ಮಾಡೋದೇ ಇಷ್ಟರವರು ಎಚ್ಚರ ಕಾಲ ಇದೆ ಅಂತ ಗೊತ್ತಾಗಿ ಸ್ವಪ್ನ ಕಾಲ ಇದೆ ಅಂತ ಗೊತ್ತಾಗಿ ಅದರ ಮಧ್ಯೆ ಉಭಯಾವಸ್ಥೆ ಇದೆ ಅಂತ ಗೊತ್ತಾಗಿ ಈಗ ಸುಶುಕ್ತಿ ಇದರ ಮಧ್ಯೆ ಸ್ವಪ್ನ ಸುಶುಕ್ತಿಗಳ ಮಧ್ಯೆ ಮಹಾವಸ್ಥೆ ಇದೆ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ನಾವು ನಿತ್ಯ ಅನುಷ್ಠಾನದಲ್ಲಿ ಹೇಗಿರಬೇಕು, ಇದನ್ನು ಯಾವ ರೀತಿ ಅದನ್ನು ಉಪಯೋಗಪಡಿಸ್ಕೋಬೇಕು ಈ ಜ್ಞಾನವನ್ನು ಅಂದರೆ ಜಾಗೃತ ಕಾಲದಲ್ಲಿ ಏನೇನು ಭೋಗ ನಾವು ಪಡುತ್ತೇನೋ ಏನೇನು ಕರ್ಮಗಳಾಗುತ್ತೋ ಎಲ್ಲರನ್ನ ಪೂಜಾ ಕ್ರಿಯೆ. ಸ್ವಪ್ನ ಕಾಲದಲ್ಲಿ ಸ್ವಪ್ನದಲ್ಲಿ ತೋರಿಸಿದ್ದು ತಿರುಗಾಡಿಸಿದ್ದು ಉಣಿಸಿದ್ದು ಕೂಡಿಸಿದ್ದು ಎಲ್ಲ ನಿನ್ನ ಪೂಜೆಯಾಗಲಿ ಅರಿಯ. ಹೌದಾ, ಸುಷುಪ್ತಿ ಕಾಲದಲ್ಲಿ ಏನು ಮಾಡಿದೆ ಏನು ಮಾಡಲಿಲ್ಲಲ್ಲ. ಸುಪ್ತಿ ಬಂ ಸುಖಮಸ್ತುತೆ ಹೇಳ್ತಾರೆ, ಸುಷುಪ್ತಿಯಲ್ಲಿ ನನಗೆ ಸುಖ ಸ್ವಕೀಯ. ಆ ಸುಖ ಕೊಡುವ ಆದರೆ ನಮ್ಮ ರೂಪಗಳು ಪ್ರಕಟ ಆಗಿವೆ. ಆ ರೂಪಗಳು ನೆನಗಾಗುತ್ತಿಲ್ಲ. ಆ ಸುಷುಪ್ತಿಯಲ್ಲಿ ನೀನು ಕೊಟ್ಟ ಸುಖ ನೆನಗಾಗುತ್ತ ಹೇಳಿದೆ. ಈ ಮೂರು ಅವಸ್ಥೆಗಳ ಚಿಂತನೆ, ಮೋಹಾವಸ್ಥ ಉಭಯಾವಸ್ಥ ಸೇರಿ ಇನ್ನ ಸುಷುಪ್ತಿ ಕಾಲದಲ್ಲಿ ಏನು ನಮಗೆ ಸ್ವರೂಪದ ಸುಖ ಚೂರು ತೋರುತ್ತಾರೆ. ಅಂದ್ರೆ ಸ್ವರೂಪ ಆವಿರ್ಭಾವ ಚೂರು ಆಗುತ್ತೆ. ಅದು ಮೋಕ್ಷ ಯೋಗ್ಯರಾದ ಜೀವರಾಶಿಗಳಿಗೆ ಮಾತ್ರ. ಸ್ವರೂಪ ಆವಿರ್ಭಾವವೇ ದೇವರಿಗೆ ಸುವರ್ಣ ಪುಷ್ಪ ಅಂತ ಸುಲಭ ಪೂಜಾ ಪ್ರಕರಣದಲ್ಲಿ ಕೊಡುತ್ತಾರೆ. ಇನ್ನ ಹೃದಯ ಬ್ರಹ್ಮನಾಡಿ ವರ್ತತೆ, ಹೃದಯದಲ್ಲಿ ಬ್ರಹ್ಮನಾಡಿ ಇದೆ. ತಸ್ಯ ಕಮಲಮಸ್ತಿ, ಅಲ್ಲಿ ಕಮಲವಿದೆ. ಕಮಲ ಕರ್ಣಿಕಾ ಮೂಲೆ ಚ ಜೀವಸ್ಯ ಸರ್ವದಾ ಅವಸ್ಥಾನ. ಕಮಲದ ಕರ್ಣಿಕೆಯ ಮೂಲದಲ್ಲಿ, ಮೂಲೇಶನ ಪಾದ ಮೂಲದಲ್ಲಿ, ಪ್ರಭವನ ಪಾದ ಮೂಲದಲ್ಲಿ ಜೀವ ಇರುತ್ತಾನೆ. ತತ್ರಸ್ಥ ಅಂಗುಷ್ಠಕ್ಕ ಪ್ರಮಾಣತಃ ಮೂಲೇಶಸ್ತು ಸರ್ವದಾ ಜೀವಾನಾಂ ಆಧಾರಃ. ಅಂಗುಷ್ಠ ಪ್ರಮಾಣಕನಾದವ ಅಗ್ರೇ, ಅಂಗುಷ್ಠಕ್ಕ ಪ್ರಮಾಣಕನಾದವ ಮೂಲೇಶ, ಪ್ರಾಚೋಪ್ಲಸ್ ಪ್ರಮಾಣ ಪ್ರಾದೇಶ. ಈ ಮೂಲೇಶ ಅಂಗುಷ್ಠಕ್ಕ ಪ್ರಮಾಣಕನಾದ ಮೂಲೇಶನೇ ಜೀವನಿಗೆ ಸರ್ವದಾ ಆಧಾರ, ಸುಷುಪ್ತೌ ಕರ್ಣಿಕಾ ಮೂಲಂ ವಿಹಾಯ ಅಗ್ರಂ ಗಚ್ಚತಿ. ಜೀವ ಸುಷುಪ್ತಿ ಕಾಲಕ್ಕೆ ಮಾತ್ರ ಕರ್ಣಿಕಾ ಮೂಲವನ್ನು ಬಿಟ್ಟು ಅಗ್ರಕ್ಕೆ ಹೋಗ್ತಾನೆ. ಹೇಗೆ? ಮೂಲೇಶನ ಸಹಿತವಾಗಿ ಮೂಲೇಶ ಜೀವನನ್ನ ಸುಷುಪ್ತಿಯಲ್ಲಿ ಇಡ್ತಾರೆ. ಕೇಸರದಲ್ಲಿ ಬರೆ ಸುಷುಪ್ತಿ, ಕೇಸರ ಹೊದರೆ ಸುಷುಪ್ತಿ, ಕೇಸರಕ್ಕೆ ಬರುತ್ತೆ. ತತ್ರಸ್ಥ ಅಗ್ರೇಶಸ್ತು ಸದಾನೀಮೇವ ಆಕಾರ, ಮೂಲೇಶ ಸರ್ವದಾ ಆಕಾರ, ಅಗ್ರೇಶ ಸುಷುಪ್ತಿ ಕಾಲಕ್ಕೆ ಮಾತ್ರ ಜೀವನಿಗೆ ಆಧಾರವಾಗಿರುತ್ತಾನೆ. ಇಯಾಂಸ್ತು ವಿಶೇಷ, ಏನಿದೆ ವಿಶೇಷ ಅಂದರೆ ಜಾಗ್ರತ ಅವಸ್ಥಾಯಾಂ ಜೀವಸ್ಯ ಹೃದಯಸ್ಥತ್ವೇ. ಎಚ್ಚರ ಕಾಲದಲ್ಲಿ ಜೀವ ಹೃದಯದಲ್ಲಿದ್ದರೂ ಕೂಡ, ಎಚ್ಚರ ಕಾಲದಲ್ಲಿ ಜೀವ ಹೃದಯದಲ್ಲೇ ಇದ್ರೂ ಕೂಡ ಚಕ್ಷುರಾದು ಪ್ರಕಾಶತಃ ವಿಶೇಷ ಸನ್ನಿಧಾನ. ಜೀವನಿಗೆ ಈ ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿ ಜೀವ ಹೇಗಿರುತ್ತಾನೆ? ಇಲ್ಲಿದ್ದವಾದ್ರೆ ಪ್ರಕಾಶತಃ ಸನ್ನಿಧಾನ. ಇದಾಗಿಂದು ಈಗ ಸುಷುಪ್ತಿ ಕಾಲದಲ್ಲಿ ಹೇಗಿರುತ್ತಾನೆ ಅಂದರೆ ಸರ್ವ ಪ್ರಕಾಶ ಉಪಸಂಹಾರೇಣ, ಜೀವನ ಎಲ್ಲ ಪ್ರಕಾಶವೂ ತಿರುಗಿ ಜೀವನಲ್ಲೇ ಸೇರಿಕೊಂಡ ಮೇಲೆ ಅತ್ರ ಅವಸ್ಥಾನ ಅಗ್ರೇಶನ ಹತ್ರ ಇರುತ್ತಾನೆ. ಅರ್ಥ ಆಯ್ತು? ಮೂಲೇಶನ ಪಾದಮೂಲದಲ್ಲಿ ಕರ್ಣ್ಯತೆಯಲ್ಲಿ ಜೀವ ಇರುವಾಗ ಸರ್ವದ ಎಲ್ಲ ಕಡೆ ಪ್ರಕಾಶ ವ್ಯಾಪಿಸಿರುತ್ತೆ. ಅಗ್ರೇಶನ ಹತ್ರ ಜೀವ ಬಂದಾಗ ಪ್ರಕಾಶವೆಲ್ಲ ಜೀವನದಲ್ಲಿ ಮುದುರಿಕೊಂಡು ಹೋಗಿರುತ್ತೆ. ತತಃ ಪ್ರಾಜ್ಞ ಅಪರನಾಮಕಸ್ಯ ಅಗ್ರೇಶಸ್ಯ ಅತ್ಯಂತಂ ಸಮೀಪೇ ಸ್ಥಿತಃ ಜೀವ ತೇಜಸಿ ಅಂತರ್ಗತೋ ಭವತಿ. ಅವಾಗ ಈ ಅಗ್ರೇಶ ಇರ್ತಾನಲ್ಲ, ಅಗ್ರೇಶನ ತೇಜಸ್ಸು ಇರುತ್ತೆ, ಸುತ್ತು ತೇಜಸ್ಸು. ಆ ತೇಜಸ್ಸಿನ ಒಡಾಗಿ ಜೀವ ಹೋಗಿಬಿಡ್ತಾರೆ. ಎಷ್ಟು ಅಂದರೆ ದೇವರಿಗೆ ಅತ್ಯಂತ ಸಮೀಪ, ಬಹಳ ಸಮೀಪಕ್ಕೆ ಜೀವ ಹೋಗಿಬಿಡುತ್ತಾನೆ. ತೇನ ಭಗವತ್ ಸನ್ನಿಧಾನ ವಿಶೇಷೇಣ ಜೀವಸ್ಯ ಸ್ವರೂಪ ಸುಖಂ ಅಭಿವ್ಯಂಜತೆ. ಅವಾಗ ಜೀವನ ಸ್ವರೂಪ ಸುಖ ಪ್ರಕಟ ಆಗುತ್ತೆ. ದೇವರ ಸನ್ನಿಧಾನ ವಿಶೇಷ ಇಲ್ಲ ಅಂಥ ತಾದೃಶ ಸುಖಂ ಅನುಭವಿಸ್ತು ಜೀವ. ಅಂಥ ಸುಖವನ್ನು ಅನುಭವಿಸ್ತಾ ಜೀವ ಏನಾಗ್ತಾನೆ ಅಂದರೆ ಜಾಗ್ರದಾದಿ ಅವಸ್ಥಾಕಾಲೀನ ಕ್ಷಣಚಿಂತಾಧಿಕಂ ವಿಸ್ಮೃತ್ಯ. ಎಚ್ಚರ ಕಾಲದಲ್ಲೂ ಸ್ವಪ್ನದಲ್ಲೂ ಕೂಡ ಚಿಂತಾ ಮೊದಲಾದ ಸುಪ್ತಿ ಅವಸ್ಥಾ ಅಂದರೆ ನಾನು ಸುಷುಪ್ತಿಯಲ್ಲಿದ್ದೇನೆ ಅಂತಾಗಲಿ, ಸುಖವಾಗಲಿ, ಪಟ್ಟ ಸುಖ ಆಗಲಿ, ಆಗ ಅನುಭವಕ್ಕಿರಲ್ಲ. ಏತತ್ ನ ಜಾನಾತಿ, ಇದವನಿಗೆ ಗೊತ್ತಾಗಲ್ಲ. ಸೇಯಂ ಸುಪ್ತಿ ಅವಸ್ಥಾ ಇತ್ಯುಚ್ಯತೆ, ಇದನ್ನು ಸುಪ್ತಿ ಅವಸ್ಥಾ ಅಂದರೆ ಸುಷುಪ್ತಿ ಅವಸ್ಥಾ ಅಂತ ಕರೆಯುತ್ತಾರೆ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ವಾಯುದೇವರ ವಿಶೇಷ ಚಿಂತನೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸುಷುಪ್ತಿ ಕಾಲದಲ್ಲಿ ಪ್ರಾಣಾದಿ ಪಂಚರೂಪಿ ವಾಯುದೇವ ಶರೀರ ಧಾರಣ ಕರ್ಮತಿ. ಸುಷುಪ್ತಿ ಕಾಲದಲ್ಲಿ ಈ ಶರೀರ ಎಲ್ಲ ಕಾಲದಲ್ಲೂ ಅವರೇ, ವಿಶೇಷವಾಗಿ ಸುಷುಪ್ತಿ ಕಾಲದಲ್ಲಿ ವಾಯುದೇವರೇ ವಿಶೇಷವಾಗಿ ಶರೀರ ಧಾರಣೆ ಮಾಡುತ್ತಾರೆ. ತತ್ರ ಏವಂ ಭಾವನೀಯ, ಸುಷುಪ್ತಿ ಕಾಲದಲ್ಲಿ ನಮ್ಮ ಶರೀರದಲ್ಲಿ ಹೀಗೆ ಚಿಂತನೆ ಮಾಡಬೇಕು. ಏನಂತ ಹೊರಗಿನ ಸಾಮಾನ್ಯ ಯಜ್ಞ, ಆ ಯಜ್ಞಕ್ಕೂ ಸುಷುಪ್ತಿ ಕಾಲಕ್ಕೂ ಹೋಲಿಕೆ ಕೊಡ್ತಾ ಇದ್ದಾರೆ. ಪ್ರಸಿದ್ಧವಾದ ಯಜ್ಞದಲ್ಲಿ ಮೂರು ಅಗ್ನಿಗಳಿವೆ. ಯಾವುದು ಅಂದರೆ ಪ್ರಸಿದ್ಧ ಯಜ್ಞ ತ್ರಯ ಅಗ್ನೇಯ ಗರ್ಭಪತ್ಯ ಆಹವನೀಯ ದಕ್ಷಿಣಾಗ್ನಿ, ಆಹವನೀಯಾಗ್ನಿ ದಕ್ಷಿಣೀಯ ದಕ್ಷಿಣಾಗ್ನಿ ಗರ್ಭಪತ್ಯಾಗ್ನಿ ತಥಾ. ಹಾಗೆ ನಾಲ್ಕು ಜನ ಇದ್ದಾರೆ, ಯಾರ್ಯಾರು? ಅಧ್ವರ್ಯು, ಇಡೀ ಯಜ್ಞವನ್ನು ನೋಡಿಕೊಳ್ಳುವ ಅಧ್ವರ್ಯು, ಉದ್ಗಾತ ಋತುಗಳನ್ನು ಸಾಮಗಾನ ಮಾಡುವಂಥ ಪುರೋಹಿತ, ಯಜಮಾನ ಯಜಮಾನ ಆಹುತಿ ತತ್ ಫಲಂ, ಆಹುತಿ ಆಹುತಿಯ ಫಲ, ಪುರೋವಾಕ ಯಾಜ್ಯ ಶಸ್ಯ ಋತ್ ಇತ್ಯೇತಾನಿ ಸಂತಿ. ಅಂದರೆ ಅಧ್ವರ್ಯು ಉದ್ಗಾತ ಹೋತೃ ಬ್ರಹ್ಮ ಅಂತ ನಾಲ್ಕು ಜನ ಇದ್ದಾರೆ. ಹಾಗೆ ಪುರೋನುವಾಕ ಅನುವಾದಗಳು ಅಂದರೆ ಮಂತ್ರದ ವಿಶೇಷ ಭಾಗ, ಹಾಗೆ ಯಾಜ್ಞ ಶಸ್ಯ ಅಂತ ಮಂತ್ರದ ಭಾಗ ಅಂದರೆ ಸಾಮಗಾನ ಮಾಡುವುದು ಶಸ್ತ್ರ ಮಂತ್ರ. ಇನ್ನು ಹೇಳ್ತಾ ಇದ್ದಾರೆ ತಾನೇತಾನಿ ಅತ್ರ ಅಪಿ ಅನುಸಂಧೇಯಾನಿ, ಅವನ್ನು ಇಲ್ಲೂ ಅನುಸಂಧಾನ ನಾವು ಮಾಡಲೇಬೇಕಾಗುತ್ತದೆ. ಹೇಗೆ? ತತ್ರ ಗಾರ್ಹಪತ್ಯೋ ಅಗ್ನಿವಿಧಿ ಪಶ್ಚಿಮ ಹಾಗೆ ಅಷ್ಟೆ. ಸಾಮಾನ್ಯವಾಗಿ ಯಜ್ಞ ಕುಂಡಗಳು ಹಾಕಿದರೆ ಅಂದರೆ ಇದು ಪೂರ್ವ ದಿಕ್ಕಾದರೆ ಯಜಮಾನ ಮುಂದೆ ಪುರೋಹಿತ ಕುಡುವುದು ಎದುರು ಪೂರ್ವ ದಿಕ್ಕಾದರೆ ಪೂರ್ವ ದಿಕ್ಕಿನಲ್ಲಿ ಮುಂಭಾಗದಲ್ಲಿರುವ ಅಗ್ನಿಗಳು ಪಶ್ಚಿಮ ಭಾಗ ಅಂದರೆ ಹಿಂಭಾಗದ ಅಗ್ನಿ, ಮುಂಭಾಗದ ಅಗ್ನಿ ಹಿಂಭಾಗದ ಅಗ್ನಿ, ಹಿಂಭಾಗದ ಅಗ್ನಿಯನ್ನು ಪಶ್ಚಿಮ ಅಗ್ನಿ ಅಂತ, ಅದನ್ನು ಗಾರ್ಹಪತ್ಯಾಗ್ನಿ ಅಂತ. ಗಾರ್ಹಪತ್ಯಾಗ್ನಿ ಅಂತ ಯಾಕೆ ಹೆಸರು ಅಂದರೆ ಗೃಹ ಮನೆ, ಅದಕ್ಕೆ ಪತಿ ಗೃಹಪತಿ ಯಜಮಾನ. ಗೃಹಪತಿಗೆ ಸಂಬಂಧಪಟ್ಟ ಅಗ್ನಿ ಗಾರ್ಹಪತ್ಯಾಗ್ನಿ. ಅಂಥ ಗಾರ್ಹಪತ್ಯಾಗ್ನಿ ಎಲ್ಲಿರುತ್ತೆ? ಪಶ್ಚಿಮ ದಿಕ್ಕಿನಲ್ಲಿ ಇಡುತ್ತಾರೆ. ಇಲ್ಲೂ ಕೂಡ ಈ ಶರೀರದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆಹವನೀಯೋ ಹಿ ಅತ್ರ ಅಪಾನಸ್ಯಾಪಿ ಪಶ್ಚಾತ್ಭಾಗೇಶು ತತ್ವಾತ್ ಸೈವ ಗರ್ಭಪತ್ಯ. ನಮ್ಮ ಶರೀರದಲ್ಲೂ ಕೂಡ ಇದು ಪೂರ್ವ, ಕಡಗಿನ ಭಾಗ ಪಶ್ಚಿಮ, ಇಲ್ಲಿ ಗರ್ಭಪತ್ಯ ಕಡಗಿರುತ್ತೆ ಕಡಗಿರುತ್ತೆ. ಆದ್ದರಿಂದ ಆಹವನೀಯ ಗರ್ಭಪತ್ಯ ಗರ್ಭಪತ್ಯ ಕೊಳಾಗಿ ದಕ್ಷಿಣಾಗ್ನಿ ಅಂತ ನೋಡಿ, ಮಧ್ಯೆ ಗರ್ಭಪತ್ಯ ಮೇಲೆ ಆಹವನೀಯ ಕಡೆಗೆ ದಕ್ಷಿಣಾಗ್ನಿ. ಇದರಲ್ಲಿ ಸಾಮಾನ್ಯ ಏನು ಮಾಡ್ತಾರೆ, ಮನೆಯಿಂದ ತಂದ ಅಗ್ನಿ ಗರ್ಭಪತ್ಯಾಗ್ನಿ ಅದರಿಂದ ಒಂದು ಭಾಗ ತೆಗೆದು ಇನ್ನೊಂದು ಕುಂಡದಲ್ಲಿ ಆಹವನೀಯ ಅಗ್ನಿ ಅಂತ ಅದನ್ನು ಪ್ರತಿಷ್ಠಾ ಮಾಡ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ ತತ್ರ ಇನ್ನ ದಕ್ಷಿಣ ನಿಶ್ಚ ಚರ್ವಾಗಿ ಹೋಮ ಸಾಧನಂ ಭವತಿ. ದಕ್ಷಿಣಾಗ್ನಿಯನ್ನು ಮಾಡುತ್ತಾರೆ, ಚರು ಮೊದಲಾದ ಹೋಮವನ್ನು ಮಾಡುತ್ತಾರೆ, ಅದಕ್ಕೆ ಸಾಧನ ಆಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ವ್ಯಾನೋಪಿ ಶರೀರಾಂತಸ್ಥಿತ ಸರ್ವನಾಡೀಶು ಚರ್ವಾಗಿ ಹೋಮ ಸಾಧನಂ ಭವತಿ. ನಮ್ಮ ಶರೀರದಲ್ಲಿ ಎಲ್ಲ ನಾಡಿಗಳಲ್ಲಿ ಇದ್ದುಕೊಂಡು ವ್ಯಾನ ನಾಮಕ ವಾಯುದೇವರು. ಇಲ್ಲಿ ಏನಾಯಿತು, ಕೆಳಗೆ ಅಪಾನ ಗರ್ಭಪತ್ಯಾಗ್ನಿ, ಮೇಲೆ ಅದರಿಂದ ಬಂದದ್ದು ಪ್ರಾಣ ಅಹವನಿಯಾಗ್ನಿ, ಇನ್ನು ದಕ್ಷಿಣಾಗ್ನಿ ಚರು ಮೊದಲಾದ ಹೋಮಕ್ಕೆ ನಮ್ಮಲ್ಲಿರುವ ವ್ಯಾನನೇ ದಕ್ಷಿಣಾಗ್ನಿ. ಎಲ್ಲ ನಾಡಿಗಳಲ್ಲಿ ಇದ್ದುಕೊಂಡು ಅನ್ನ ಪಚನ ಮಾಡಿಸಿ ಅದನ್ನ ಎಲ್ಲ ಕಡೆ ಸೇರಿಸ್ತಾರೆ. ಇನ್ನ ವ್ಯಾನೋಪಿ ಶರೀರ ಅಂತಸ್ಥಿತ ಸರ್ವ ನಾಡೀಶು ಸಂಚರಣಾತ್ ಹೋಮ ಸಾಧನಮಿತಿ ದಕ್ಷಿಣಾಗ್ನಿ. ಈ ವ್ಯಾನನೇ ದಕ್ಷಿಣಾಗ್ನಿ. ಹಾ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಧ್ವರ್ಯು ತತ್ತತ್ಕಾಲಕೃತ ಹವಿಷಿ ಭಾಗಾನ್ ವಿಭಜ್ಯ ತದೌಚಿತ್ಯೇನ ದೇವತಾ ಸುನಯತ. ಅಧ್ವರ್ಯು ಅಂದೋರಿಯ ಅಂದರೆ ಆಯಾ ಕಾಲಕ್ಕೆ ಯಜ್ಞ ಭಾಗಗಳನ್ನು ವಿಭಾಗ ಮಾಡಿ ಇದು ಇಂಥ ದೇವತೆಗಳಿಗೆ, ಇದು ಇಂಥ ದೇವತೆಗಳಿಗೆ ಅಂತ ಹೇಳುತ್ತಾ ವಿಶೇಷವಾಗಿ ಅದನ್ನು ಯಾವ ಯಾವ ಕಾಲದಲ್ಲಿ ದೇವತೆಗಳಿಗೆ ಆಹುತಿ ಕೊಡಬೇಕು ಅದು ತಂದು ಕೊಡತಾ ಇರುತ್ತಾನೆ. ಯಾರು ಅಧ್ವರ್ಯ? ನಮ್ಮಲ್ಲಿ ನೋಡಿದದ್ದು ಯಾವುದು, ಪ್ರಾಣ ಅಪಾನ ಪ್ರಾಣ ವ್ಯಾನ ಆಯಿತು. ಇನ್ನು ಯಾರು ಸಮಾನ ಹೇಳ್ತಾ ಇದ್ದಾರೆ, ಸಮಾನೋಪಿ ಉಚ್ಛ್ವಾಸ ನಿಶ್ವಾಸ ರೂಪ ಆಹುತಿ ಸಮನ್ವಯತೀತಿ ಅಧ್ವರ್ಯು. ಉಚ್ಛ್ವಾಸ ನಿಶ್ವಾಸಗಳನ್ನು ಸಮಾನವಾಗಿ ತಗೊಂಡು ಹೋಗ್ತಾರಾದ್ದರಿಂದ ಇವರಿಗೆ ಅಧ್ವರ್ಯು ಅಂತ ಹೆಸರು. ಇನ್ನು ನೋಡಿ ಉದ್ಗಾತ, ಒಳ್ಳೆ ವೇದ ಗಾನವನ್ನು ಮಾಡತಕ್ಕಂಥ, ಆಗ ಏನೇನು ವಿಶೇಷವಾದ ಆಹುತಿಗಳನ್ನು ಕೊಡುತ್ತಾರೆ ಆ ವೇದ ಗಾನವನ್ನು ಮಾಡತಕ್ಕಂಥ ಉದ್ಗಾತ. ಉದ್ಗಾನೇನ ಯಜಮಾನಸ್ಯ ಇಷ್ಟಪ್ರಾಪಕ. ಉದ್ಗಾತೃ ಚೆನ್ನಾಗಿ ಗಾನ ಮಾಡುತ್ತಾ ಯಜಮಾನನಿಗೆ ಇಷ್ಟ ಏನು ಬೇಕೋ ಅದನ್ನು ಬರುವಂತೆ ಮಾಡುತ್ತೆ. ಇಲ್ಲಿ ಉದ್ಗಾನ ಯಾರು ಮಾಡುವಂದ್ರೆ ಉದಾನಸ್ತು ಅಪಾನ ಪ್ರಾಣ ವ್ಯಾನ ಸಮಾನ ಆಯಿತು. ಸಮಾನ ಎಲ್ಲಿದ್ದಾನೆ? ಇನ್ನು ಉಳಿದದ್ದು ಉದಾನ. ಹೌದಾ? ಆ ಉದಾನ ಉದಾನಸ್ತು ನಿರಂತರಂ ಜೀವರೂಪಂ ಯಜಮಾನ. ಉದಾನ ಮತವಾಯು ನಿರಂತರ ಜೀವಿ ಎಂಬ ಯಜಮಾನನನ್ನು ಸುಷುಮ್ನಾ ಸ್ಥಿತಂ ಸುಷುಮ್ನಾ ನಾಳಿರ್ತಕ್ಕಂಥ ಜೀವನನ್ನು ಭಗವಂತಂ ಪ್ರಾಪಯತಿ. ಆ ಸುಷುಪ್ತಿ ಕಾಲದಲ್ಲಿ ಭಗವಂತನ ಹತ್ತಿರನೇ ಕರ್ಕೊಂಡು ಹೋಗ್ತಾರಾದ್ದರಿಂದ ಉತ್ಕಾಲ ಶರೀರದಲ್ಲಿ ಕಡಭಾಗದಲ್ಲಿರುವಂತಹ ಅಪಾನ ವಾಯುವೇ ಗಾರ್ಹಪತ್ಯಾಗ್ನಿ, ಮೇಲ್ಭಾಗದಲ್ಲಿರುವಂಥ ಪ್ರಾಣನೇ ಆಹ್ವಾನಿಯಾಗ್ನಿ, ಇನ್ನ ಆಹ್ವಾನಿಯಾಗ್ನಿ ದಕ್ಷಿಣಾಕ್ಷಿ ಯಾರು, ವ್ಯಾನನೇ ದಕ್ಷಿಣಾಗ್ನಿ. ಎಲ್ಲ ನಾಡಿಗಳಲ್ಲಿಟ್ಟುಕೊಂಡು ಚರುವಾದಗಳನ್ನು ಅನ್ನ ಮೊದಲಾದ ಜೀವನ ಮಾಡಿಸ್ತಾರೆ. ಹೌದಾ? ನಂತರ ಸಮಾನ, ಸಮಾನ ಏನಾಗಿದ್ದಾನೆ, ಅಧ್ವರ್ಯು. ಎಲ್ಲ ರೀತಿಯಾಗಿ ಸಮಾನವಾಗಿ ಆಹುತಿಗಳನ್ನು ತಗೊಂಡು ಹೋಗ್ತಾರೆ. ಇನ್ನು ವಿಶೇಷವಾಗಿ ಉದಾನ ನಿರಂತರ ಜೀವರೂಪಿ ಯಜಮಾನನನ್ನು ಸುಷುಮ್ನಾಣಿಯ ಮೂಲಕ ದೇವರನ್ನು ಹೊಂದಿಸ್ತಾರೆ. ಆದ್ದರಿಂದ ಇವರಿಗೆ ಉದ್ಗಾತೃ ಉದ್ಗಾನ ಮಾಡುತ್ತಾರೆ. ಇನ್ನು ಹೇಳ್ತಾರೆ, ಇನ್ನು ಅನುವಾದ ಯಾಜ್ಯ ಶಸ್ಯ ಅಂತ ಮೂರು ಯಜ್ಞ ಭಾಗಗಳು. ಅದು ಯಾವುದು? ಪ್ರಾಣ ಏವ ಪುರೋನುವಾಕ, ಮೊದಲು ಹೇಳುವ ವೇದದ ಭಾಗ ಪ್ರಾಣ. ಅಪಾನ ಏವ ಯಾಜ್ಯ, ಅಪಾನನೇ ಯಾಗ ಮಾಡುವ ಕಾಲಕ್ಕೆ ಹೇಳತಕ್ಕಂಥ ಸೋಮಗಾನದ್ದು. ಇನ್ನು ವ್ಯಾನ ಏವ ಶಸ್ಯ, ಶಸ್ತ್ರವಂತದ ಗಾನ ಮಾಡುವುದು ಆ ವ್ಯಾನ. ಈ ರೀತಿ ಯಾರು ಕಳಕೊಳ್ಳುತ್ತಾರೋ ನಿತ್ಯ ನನ್ನ ಸುಷುಪ್ತಿ ಕಾಲದಲ್ಲಿ ಪಂಚ ಪ್ರಾಣರು ಈ ಥರ ಇದ್ದು ಅವರ ಅಂತರ್ಯ ಪಂಚಪ್ರಾಣ ರೂಪಿ ಶ್ರೀಹರಿ ಪಂಚಪ್ರಾಣರ ಹೆಸರಿಟ್ಟುಕೊಂಡ ಹರಿ ಈ ಥರ ನನ್ನೊಳಗಿದ್ದುಕೊಂಡು ವಿಶೇಷವಾಗಿ ಮಾಡಿಸ್ತಾ ಇದ್ದಾನೆ ಎಂದು ಯಾರು ಕಲಿಯುತ್ತಾರೋ ಏವಂ ಯೋ ವೇದ ಯಾರು ಹೀಗೆ ತಿಳಿಯುತ್ತಾರೋ ತಸ್ಯ ನಿರಂತರ ಯಥಾದೃಶ ಯಜ್ಞಕರಣ ಫಲಂ ಭವತಿ ಅಂದರೆ ನಿರಂತರ ಯಜ್ಞ ಮಾಡಿದ ಫಲ ವಿಶೇಷವಾಗಿ ಜೀವನಿಗೆ ಬರುತ್ತೆ ಇನ್ನೂ ಏನು ಫಲ ಬರುತ್ತೆ ಹೇಳ್ತಾರೆ ನಿರಂತರಂ ಶ್ರೀಹರೇಣ ಸಹವಾಸ ಫಲಂ ಚ ಭವತಿ ಅಂತ ಫಲಗಳನ್ನು ಕನಸರು ನಾವು ಉಪಯೋಗ ಮಾಡಿಕೊಳ್ಳಿಲ್ಲ ನಿರಂತರ ಶ್ರೀಹರಿಯ ಸಹವಾಸ ಫಲ ಬರುತ್ತೆ ಈ ಚಿಂತನೆ
ಮಾಡಿ
ಅಲ್ಲೇ ಅಲ್ಲ ಇಲ್ಲೇ ಕೊಡ್ತಾರೆ ಸರಾದೇವರಲ್ಲೇ ಇರ್ತೀವಂತೆ ಅದು ಯಾಕೆ ಮಾಡಬಾರದು ಚಿಂತನೆ ಮಾಡಿಬಿಡೋದಲ್ಲ ಏವಾಪಿ ಅನುಸಂಧೇಯಂ ಹಾಗೆ ಪ್ರಾಣದೇವರತ್ತು ಇನ್ನೊಂದು ಚಿಂತನೆ ಮಾಡಿ ಇದು ಯಾವುದು ಅಂದರೆ ಭಿಕ್ಷಾಟನ ಪ್ರಕರಣ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಹೊರಗೆ ಇಷ್ಟು ಭಿಕ್ಷಾಟನ ಪ್ರಕರಣದ ತಾತ್ಪರ್ಯ ದೇವರಿಗೆ ಅನ್ನವನ್ನು ಅರ್ಪಣೆ ಮಾಡಿತು ಯಾವ ಅನ್ನ ಜೀವರಾಶಿಗಳು ಮಾಡಿದಂಥ ಮಾನಸಿಕ ವಾಚಿಕ ಕಾಯಕ ಕರ್ಮಗಳೇ ಭಗವಂತನಿಗೆ ಅನ್ನ ಅರ್ಪಣೆ ಮಾಡುವುದು ಯಾವ ಅಂದರೆ ಹೊರಗಿರುವ ಸೂರ್ಯ ಚಂದ್ರ ವರುಣ ಅಗ್ನಿ ಇವರೆಲ್ಲಿಲ್ಲ ಸೂರ್ಯ ಎಲ್ಲ ಕಡೆ ಇದ್ದಾನೆ ಫಾರಿನಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಎಲ್ಲ ಕಡೆ ಇರುವಂಥದ್ದು ಸೂರ್ಯ ಚಂದ್ರ ನೀರು ಅಲ್ಲಲ್ಲಿರುವ ನೀರು ಅಗ್ನಿ ನಾನಾ ಕಡೆ ಅಗ್ನಿ ಉರಿತಾ ಇರುತ್ತಲ್ಲ ಅಲ್ಲಲ್ಲಿ ದೇವತೆಗಳಿರ್ತಾರೆ ಅಲ್ಲಲ್ಲಿ ಕುಂಟೆಗಳಲ್ಲಿ ನೀರಲ್ಲಿ ವರುಣದೇವರ ಶಿಷ್ಯರು ಪ್ರಶಿಷ್ಯರು ಸೇವಕರಲ್ಲಿರ್ತಾರೆ ಅಲ್ಲಲ್ಲಿ ಉರಿಯುವ ಅಗ್ನಿಗಳಲ್ಲಿ ಅಗ್ನಿದೇವರ ಎಲ್ಲ ಸೇವಕರಿರ್ತಾರೆ ಅವರೆಲ್ಲರೂ ಏನು ಮಾಡುತ್ತಾರೆ ಅಂದರೆ ಈ ಪ್ರಪಂಚದಲ್ಲಿ ಯಾರು 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 ಏನೇನು ಕರ್ಮಗಳನ್ನು ಮಾಡುತ್ತಾ ಇದ್ದಾರೆ ಬ್ಯಾಕ್ಟೀರಿಯಾ ಸಹಿತ ಪ್ರತಿಯೊಂದು ಪ್ರಾಣಿ ಮಾಡಿದ ಕರ್ಮಗಳನ್ನು ಸೆಳೆದು ತಾವು ವಿಶೇಷವಾಗಿ ಹೊರಗೆ ನಿಂತಿರುವ ವಾಯುದೇವರಿಗೆ ಆ ಕರ್ಮಗಳನ್ನು ಅರ್ಪಣೆ ಮಾಡುತ್ತಾ ಆ ಸೆಳೆದು ಅರ್ಪಣೆ ಮಾಡಿದ ತಮ್ಮ ಕರ್ಮ ಸಹಿತ ತಾವು ವಾಯುದೇವರಲ್ಲಿ ಲಯರಾಗಿ ಹಾಗೆ ಜೀವರಾಶಿಗಳ ಒಳಗು ಹೌದಾ ಜೀವರಾಶಿಗಳ ಒಳಗು ನಾಲ್ಕು ಜನ ಇರ್ತಾರೆ ಸೂರ್ಯ ಚಂದ್ರ ಕಣ್ಣಲ್ಲಿ ಸೂರ್ಯ ಶ್ರೋತ್ರಾಭಿಮಾನಿ ಚಂದ್ರ ವಾಗಭಿಮಾನಿ ಅಗ್ನಿ ಮನೋಭಿಮಾನಿ ಕಾಮ ಅಂತ ನಾಲ್ಕು ಜನ ಜೀವರು ಒಳಗೆ ಮಾಡಿರುವಂತಹ ಸಕಲ ಕರ್ಮಗಳನ್ನು ಸ್ವೀಕರಿಸಿ ಒಳಗಿರುವ ವಾಯುದೇವರಿಗೆ ಸಮರ್ಪಣೆ ಮಾಡಿರುತ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಹೊರಗೆ ನಾಲ್ಕು ದೇವತೆಗಳ ರೂಪ ಒಳಗೆ ನಾಲ್ಕು ದೇವತೆಗಳು ಪ್ರಾಣದೇವರ ಎರಡು ರೂಪಗಳು ಇವೆಲ್ಲ ಸೇರಿಕೊಂಡು ಹತ್ತು ದಿಕ್ಕಿನಲ್ಲಿ ಹತ್ತು ರೂಪಗಳಾಯಿತು ಇವರು ತಂದ ಅನ್ನ ಅನ್ನ ಸಹಿತವಾಗಿ ಎಲ್ಲವನ್ನ ವಿರಾಟ್ ರೂಪಿ ಭಗವಂತನಿಗೆ ಅವರ ಅರ್ಪಣೆ ಮಾಡುತ್ತಾರೆ ಲಯ ಭಗವಂತ ಎಲ್ಲವನ್ನು ತಾನು ಸ್ವೀಕಾರ ಮಾಡಿಬಿಡುತ್ತಾನೆ ಇದು ದೇವರಿಗೆ ಅನ್ನ ಈ ಚಿಂತನೆ ಯಾರು ಮಾಡುತ್ತಾರೋ ಇಲ್ಲಿ ನಾಲ್ಕು ರೀತಿಯಾದ ದೇವ ಹೊರಗಿನ ದೇವತೆಗಳನ್ನ ಒಳಗಿನ ದೇವತೆಗಳನ್ನ ಸಂಹಾರ ಅಂದರೆ ತನ್ನಲ್ಲಿ ಲೀನ ಮಾಡಿಕೊಂಡದ್ದರಿಂದ ವಾಯುದೇವರಿಗೆ ಸಂಪರ್ಕ ಅಂತ ಹೆಸರು ಅಂಥ ವಾಯುದೇವರನ್ನೇ ತಾನು ತನ್ನ ಅಧೀನದಲ್ಲಿಟ್ಟುಕೊಂಡದ್ದರಿಂದ ದೇವರಿಗೆ ಸಂಪರ್ಕ ಅಂತ ಹೆಸರು ಈ ರೀತಿ ಯಾರು ತಿಳಿಯುತ್ತಾರೋ ಏನು ಬರಬರುತ್ತೆ ಭೂಮಂಡಲದಲ್ಲಿರುವ ಸಕಲ ಪ್ರಾಣಿಗಳು ಮಾಡಿದ ಅವತ್ತು ಮಾಡಿದ ಎಲ್ಲಾ ಪುಣ್ಯ ಫಲ
ಪುಣ್ಯ ಎರಡನ್ನೂ ತಗೋತಾರೆ.
ಪುಣ್ಯ
ಅಲ್ಲ ತಗೊಳ್ಳೋವಾಗ ಎಲ್ಲ ಪಾಪ ಪುಣ್ಯ ಎಲ್ಲ
ಅರ್ಪಿಸ್ತಾರೆ,
ಎಲ್ಲ ತಗೊಂಡು ದೇವತೆಗಳು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ನಾವು ಮಾಡಿದ್ದಕ್ಕ ಪುಣ್ಯ ಮಾತ್ರ ಸೇರ್ಕೊಳ್ತಾರೆ, ಪಾಪ ಕೊಡಲ್ಲ. ಸರಿ, ಅಂದ್ರೆ ಇಡೀ ಇಂಡಿಯಾದಲ್ಲಿ ಎಷ್ಟು ಜನ ಇರ್ತಾರೆ? 120 ಕೋಟಿ. ಒಬ್ಬೊಬ್ಬರು 1 ರೂಪಾಯಿ ಕೊಟ್ಟರು ಸಾಕಲ್ಲ ದಿನಕ್ಕೆ, ದಿನಕ್ಕೆ 120 ಕೋಟಿ ಬರುತ್ತೆ. ಅವ್ರು ಕೊಟ್ಟದ 1 ರೂಪಾಯಿ ಆ ಥರ ಇಡೀ ಬ್ರಹ್ಮಾಂಡದೊಳಗಿರ್ತಕ್ಕಂಥ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ಮಾಡಿದ ಚೂರು ಚೂರು ಪುಣ್ಯ ನಮಗೆ ಬಂತು ಅಂದರೆ ಎಷ್ಟು ಪುಣ್ಯ ರಾಶಿ ಬರಬೇಕು, ಆ ಪುಣ್ಯ ರಾಶಿ ನಿತ್ಯವೂ ನಮಗೆ ಬಂದು ಬೀಳುತ್ತೆ. ಈ ಚಿಂತನೆ ಮಾಡಿದರೆ ಇನ್ನ ಮುಂದೆ ಹೇಳುತ್ತಾರೆ ಅಧ್ಯಾತ್ಮಂಚ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಈ ಸಂವರ್ತನಾಮಕ ವಾಯುದೇವರಿಗೆ ಇನ್ನೊಂದು ಹೆಸರಿದೆ. ಏನು? ದೋ ತನ್ನ ಭಕ್ತರ ಸರ್ವ ದೋಷಗಳನ್ನ ದೂರ ಮಾಡತಾರದ್ದರಿಂದ ಇವರಿಗೆ ದೋ. ಹಾಗೆ ತಾವು ಹೋಗುತ್ತಾ ಬರತಾ ತಮ್ಮ ಸಂಬಂಧದಿಂದ ಎಲ್ಲರನ್ನೂ ಪವಿತ್ರ ಮಾಡತಾರದ್ದರಿಂದ ಇವರಿಗೆ ಯಜ್ಞ ಹೆಸರು. ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಈ ಚಿಂತನೆಗಳಿಂದ ವಿಶೇಷವಾಗಿ ಶೀಘ್ರವಾದ ಅಪರೋಕ್ಷ ಜ್ಞಾನ ಬರುತ್ತೆ ಎಂಬುದನ್ನು ತಿಳಿಸಿಕೊಳ್ತಾ ಇದ್ದಾರೆ. ಇನ್ನ ಈ ರೀತಿಯಲ್ಲಿ ಹೇಳಿ ಏವಂ ಭಗವಾನ್ ಸ್ವಸ್ಮಿನ್ ಸುಪ್ತಸ್ಯ ತನ್ನಲ್ಲೇ ಮಲಗಿದ ಈ ಜೀವನಿಗೆ ವಿಸ್ಮೃತ ಜಾಗ್ರದಾವಸ್ಥಾ ಜನಿತ ಸಮಸ್ತ ದುಃಖಸ್ಯ. ಆ ಜಾಗ್ರತ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿ ಏನೇನು ದುಃಖಗಳು ಕಟ್ಟುತ್ತಾನೆ ಅವೆಲ್ಲ ಮರೆತಿರ್ತಾನಲ್ಲ. ಪರಮಾನಂದಸ್ಯ ಜೀವಸ್ಯ ಪುನಃ ಆನಂದಭರಿತನಾದ ಜೀವನಿಗೆ ಪುನಃ ಜಾಗರಂ ಪ್ರದಾತುಂ ತತ್ ಪ್ರಬೋಧಯತಿ. ಅವನಿಗೆ ಅವಾಪ್ತಯೇ ಮತ್ತು ದುಃಖಗಳು ಉಣಿಸಲಿಕ್ಕಾಗಿ ಮತ್ತು ಉಣಿಸಲೇಬೇಕಲ್ಲ, ಕರ್ಮ ಕಳಿಬೇಕು, ಅದಕ್ಕೆ ಎಚ್ಚರ ಕೊಡಬೇಕು ಅಂತ ಎಚ್ಚರ ಕೊಡುತ್ತಾನೆ. ಅವಾಗ ಏನು ಮಾಡುತ್ತಾನೆ? ತೈಜಸ ವಿಶ್ವ ತೈಜಸನಲ್ಲಿ ಲಯ, ತೈಜಸ ಪ್ರಾಜ್ಞನಲ್ಲಿ ಲಯ. ಆವಾಗ ಎಚ್ಚರ ಕೊಡಬೇಕೆಂದರೆ ತೈಜಸ ಪ್ರಾಜ್ಞಾತ ವಿಭಜ್ಯ, ಪ್ರಾಜ್ಞನಿಂದ ತೈಜಸ ಹೊರಗೆ ಬರುತ್ತಾನೆ. ಬಂದು ಪ್ರಾಣೇನ ಸಾಕಂ ಜೀವಮಾದಾಯ ಕಂಠಸ್ಥಾನಮಾಗತ್ತ. ಅಂದರೆ ಪ್ರಾಜ್ಞನಿಂದ ಬಿಡುಗಡೆ ಆಗಿ ಪ್ರಾಣದೇವರಿಂದ ಕೂಡಿಕೊಂಡು ತೈಜಸ ಜೀವನನ್ನು ಹಿಡ್ಕೊಂಡು ಕಂಠಸ್ಥಾನಕ್ಕೆ ಬರ್ತಾರೆ. ಅಂದರೆ ಜೀವ ಇಲ್ಲೇ ಇರ್ತಾನೆ, ಇಲ್ಲಿದ್ದ ಜೀವನ ಪ್ರಕಾಶ ಕಂಠಸ್ಥಾನಕ್ಕೆ ತರುತ್ತಾರೆ. ನಂತರ ಪೂರ್ವವತ್ ಸ್ವಪ್ನಾನ್ ಪ್ರದರ್ಶಯತ್ವ ಮತ್ತು ಸ್ವಪ್ನಗಳನ್ನು ತೋರಿಸಿ ಅವನನ್ನು ಎಚ್ಚರ ಕೊಡುತ್ತಾರೆ. ಆವಾಗ ವಿಶ್ವಂ ತೈಜಸಾತ್ ವಿಭಜ್ಯ, ವಿಶ್ವ ತೈಜಸ್ಸರಿಂದ ವಿಶೇಷವಾಗಿ ವಿಭಾಗ ಹೊಂದಿ ಸೂರ್ಯಾದಿಭಿ ಇಂದ್ರಿಯ ದೇವೈಸ್ಸಹ ತಥೋ ವಿಶ್ವ ತೈಜಸಾತ್ ವಿಭಜ್ಯ. ವಿಶ್ವನಾಮದ ಭಗವಂತ ತೈಜಸ್ಸರಿಂದ ವಿಭಕ್ತನಾಗಿ ಸೂರ್ಯಾದಿ ಇಂದ್ರಿಯ ದೇವತೆಗಳಿಂದ ಕೂಡಿಕೊಂಡು ದಕ್ಷಿಣಾಕ್ಷಿಸ್ಥಾನಮಾಗತ್ಯ ಜೀವನ ಪ್ರಕಾಶವನ್ನು ಇಡೀ ಶರೀರದಲ್ಲಿ ವ್ಯಾಪಿಸುವಂತೆ ಮಾಡಿ ತಾವು ದಕ್ಷಿಣಾಕ್ಷಿಗೆ ಬಂದು ಪೂರ್ವವತ್ತು ಸರ್ವ ವ್ಯಾಪಾರ ಕರೋದು ಮತ್ತು ಮೊದಲಿನಂತೆ ಎಲ್ಲ ವ್ಯಾಪಾರಗಳು ಅಲ್ಲಲ್ಲಿಟ್ಟ ಜೀವನ ಪ್ರಕಾಶದಲ್ಲಿ ತನ್ನ ರೂಪಗಳನ್ನು ಇಟ್ಟು ಎಲ್ಲ ವ್ಯಾಪಾರಗಳನ್ನು ಮಾಡಿಸ್ತಾ ಬರ್ತಾರೆ. ಜೀವ ಅಲ್ಲೇ ಇಷ್ಟೇ ಸುಷುಪ್ತಿಯಲ್ಲಿ ಅಗ್ರಕ್ಕೆ ಬಂದ ಜೀವ ಎಚ್ಚರ ಕಾಲದಲ್ಲಿ ಮೂಲದಲ್ಲೇ ಇರ್ತಾನೆ. ಆದರೆ ಇವನ ಪ್ರಕಾಶ ಮಾತ್ರ ಕಂಠದವರೆಗೆ ವ್ಯಾಪಿಸುತ್ತೆ, ಅಲ್ಲಿಂದ ಪೂರ್ಣವಾಗಿ ವ್ಯಾಪಿಸುತ್ತೆ. ಸೂರ್ಯಾಭ್ಯಾಹ ದೇವತಾ ಅಪಿ ಸರ್ವೇಂದ್ರಿಯೇಷು ಯಥಾಯಥಂ ಸ್ಥಿತ್ವ ಸ್ವಸ್ವ ವ್ಯಾಪಾರ ಕುರುವಂತಿ. ಪುನಃ ಎಲ್ಲ ದೇವತೆಗಳು ಆಯಾ ಇಂದ್ರಿಯಗಳಿಗೆ ಇದ್ದುಕೊಂಡು ಎಲ್ಲ ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡುತ್ತಾರೆ. ಶಾಂತಸ್ಯ ಜೀವಸ್ಯ ಭಗವಾನ್ ಸ್ವಪ್ನದ್ವಾರ ಸುಷುಪ್ತಿ ಪ್ರಾಪಯಿತ್ವ ಪುನಃ ತಮ್ಮ ಪ್ರಬೋಧಯತಿ ಮತ್ತ ಸುಷುಪ್ತಿಯನ್ನು ಕೊಟ್ಟು ಸ್ವಪ್ನದ ಮೂಲಕ ಮತ್ತೂ ಎಬ್ಬಿಸ್ತಾನೆ. ಎಂಟು ದಿವಸ ಹೀಗೆ ಬೇಜಾರು ಕೇಳಲಿಕ್ಕೆ ಬೇಜಾರಾಗ್ತದೆ. ತಾವು ಎಷ್ಟು ಪೇಷನ್ಸ್ ಇಂದ ಮಾಡ್ತಾರೆ ಮಹಾನುಭಾವ. ಏವಂ ಪ್ರತಿದಿನ ಜಾಗ್ರದಾರ್ಧ್ಯವಸ್ಥಾಸು ನೋಡಿ, ಜಾಗ್ರತ್ ಕಾಲ ಮೊದಲಾದ ಎಲ್ಲ ಕಾಲಗಳಲ್ಲಿ ಭಗವತ ಅನುಗ್ರಹೀತ ಜೀವ, ಭಗವಂತನಿಂದ ಅನುಗ್ರಹೀತನಾದಂಥ ಜೀವ, ತಸ್ಮಿನ್ ಭುಂಜತಿ ಸ್ವಯಂ ಭುಂಜತೆ, ದೇವ ಉಂಡರೆ ತಾನು ಉಡುತ್ತಾನೆ, ತನ್ನ ರೂಪಗಳು ದೇವರು ತಗೊಂಡ್ರೆ ಇವನಿಗೆ ಉಂಡ ಬರುತ್ತೆ. ಇಲ್ಲಿ ಹೇಳ್ತಾರೆ ವಿಜಯದಾಸ ಒಂದು ಸುಳಾಗಿ ಮಾಡುತ್ತಾರೆ, ನೀ ನಡೆಸಿದರೆ ನಡೆವೆ, ನುಡಿಸಿದರೆ ನುಡಿವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ ಅಂತ ಹೇಳುತ್ತಾರೆ. ತಸ್ಮಿನ್ ಶೃಣ್ವತಿ ಶೃಣೋ, ದೇವರು ಕೇಳಿಸಿದರೆ ಕೇಳುತ್ತಾನೆ, ಪಶ್ಯತಿ ಪಶ್ಯತಿ, ದೇವರು ನೋಡಿ ನೋಡಿಸಿದರೆ ನೋಡುತ್ತಾನೆ, ಜಿಘ್ರತಿ ಜಿಘ್ರತಿ, ಒಂದು ವಿಶೇಷವಾಗಿ ಮೂಸಿ ನೋಡಿದರೆ ಇವನು ಮೂಸಿ ನೋಡುತ್ತಾನೆ, ರಸಯತಿ ರಸಯತಿ, ದೇವ ರಸವನ್ನ ರುಚಿ ನೋಡಿದೆ ನೋಡಿಸಿದರೆ ರಸ ನೋಡುತ್ತಾನೆ, ಸ್ಪೃಶತಿ ಸ್ಪೃಶತಿ, ದೇವರು ಸ್ಪರ್ಶ ಮಾಡಿ ನಾಡಿಸಿದರೆ ಕಾಣುತ್ತಾನೆ. ಇನ್ನು ಹೇಳ್ತಾರೆ ವ್ಯಾಹರತಿ ವ್ಯಾಹರತಿ, ಬಾಯಿಯಿಂದ ನಿಮ್ಮ ಪಂಚಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ವಾಕು, ದೇವರು ಮಾತಾಡಿಸಿದರೆ ಮಾತಾಡುತ್ತಾನೆ, ಗೃಹಾತಿ ಗೃಹಾತಿ, ಕೈಯಿಂದ ಹಿಡಿದರೆ ಹಿಡಿತಾನೆ, ಇಲ್ಲ ಬಿಟ್ಟುಬಿಡುತ್ತಾನೆ. ಪಾತ್ರೆ ತರ್ತಾ ಇರ್ತಾರೆ, ತಿಕ್ಕಳ ಬಿಸಿ ನೀರು ಹೊಸಾರು ತರ್ತಾ ಇರ್ತಾರೆ, ಹಗ್ಗದು ಏ ಯಾರು ಬಿಟ್ಟಿಯ, ನಾ ಹಿಡ್ಕೊಂಡೇ ಇದ್ದೆ, ಇಲ್ಲ ಅವನು ಹಿಡ್ದ ನಾವು ಹಿಡಿದ್ರು ಅವನು ಬಿಟ್ಟದ್ರೆ ಗೊತ್ತಾಗಿಲ್ಲ. ಹೇಳ್ತಾರೆ ವ್ಯಾಹರತಿ ವ್ಯಾಹರತಿ, ಗೃಹಾತಿ ಗೃಹಾತಿ, ಗಚ್ಚತಿ ಗಚ್ಚತಿ, ಅವರ ನಡೆದು ನಡೆಸಿದರೆ ನಡೆಯುತ್ತಾನೆ. ಇನ್ನ ವಾಕು ಪಾಣಿ ಪಾದ ಇನ್ನೆರಡು ಉಳಿತಲ್ಲ, ವಾಯು ಉಪಸ್ಥ ವಿಸೃಜತಿ ವಿಸೃಜತಿ, ದೇವ ಮಲಮೂತ್ರ ಬಿಡಿಸಿದರೆ ಬಿಡುತ್ತಾನೆ, ಇಲ್ಲ ಹಾಗೆ ಇಲ್ಲ. ಆನಂದಯತಿ ಆನಂದಯತಿ, ದೇವ ಆನಂದ ಪಡಿಸಿದರೆ ಪಡುತ್ತಾನೆ, ಪ್ರಾಣಿಕಿ ಪ್ರಾಣಿಕಿ, ಉಸಿರಾಡಿಸಿದರೆ ಆಡುತ್ತಾನೆ, ಜೀವತಿ ಜೀವತಿ, ಹುಟ್ಟಿಸಿದರೆ ಬದುಕಿಸಿದರೆ ಬದುಕಿರುತ್ತಾನೆ, ಜನಿಷ್ಯತಿ ಜನಿಷ್ಯತಿ, ಹುಟ್ಟಿಸಿದರೆ ಹುಟ್ಟುತ್ತಾನೆ, ಮರಿಷ್ಯತಿ ಮರಿಷ್ಯತಿ, ಸಾಯಿಸ್ತಾನೆ ಸತ ಹೋಗ್ತಾನೆ. ಇನ್ನ ಮುಚ್ಚತಿ ಮುಚ್ಚತಿ, ಮೋಕ್ಷ ಕೊಟ್ಟರೆ ಮೋಕ್ಷ ಪಡೆಯುತ್ತಾನೆ, ಅಲ್ಲಿ ಹೋದ ಮೇಲೆ ಸುಖ ಅನುಭವತಿ ಸುಖ ಅನುಭವತಿ, ದೇವ ಸುಖ ಅನುಭವಿಸಿ ಅವನಿಗೆ ಕೊಟ್ಟರೆ ಇವ ಸುಖ ಅನುಭವಿಸುತ್ತಾನೆ, ಕ್ರೀಡತಿ ಕ್ರೀಡತಿ, ಮೋಕ್ಷದಲ್ಲಿ ಆಟ ಆಡಿಸಿದರೆ ಆಡುತ್ತಾನೆ, ಏನಂದಿದ್ರೆ ಅಲುಗಿದಿರ್ತಾನೆ. ಮೋಕ್ಷ ಬಂತು ಇನ್ನೇ ದೇವರು ಬೇಕಾಗಿಲ್ಲ ಅಂತಲ್ಲ, ದೇವರು ಇಲ್ಲದ್ರೆ ಯಾವಾಗಲೂ ಏನು ಪಡೆಯೋದೇ ಇಲ್ಲ. ಕಿಂಬಗುಣ ಇಷ್ಟು ಹೇಳಿ ಸುಮ್ಮನೆ ಹೆಚ್ಚು ಮಾತುಗಳ ಕಯ್ಯ ಅಂತ ಹೇಳ್ತಾ, ಪ್ರತಿಬಿಂಬತ್ವ ಜೀವ ದೇವರಿಗೆ ಪ್ರತಿಬಿಂಬನಾದ್ದರಿಂದ ಬಿಂಬ ಗುಣಕ್ರಿಯಾದಿಗೆ ದೇವ ಗುಣಕ್ರಿಯಾ ವಿಮಾನ್ ಭವತಿ, ಬಿಂಬನ ಗುಣದಿಂದ ನಮಗೆ ಗುಣ, ಬಿಂಬನ ಕ್ರಿಯಾದಿಂದ ಕ್ರಿಯಾ, ಈ ರೀತಿ ಹೊಂದುತ್ತಾನೆ, ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ. ಇಡೀ ಕೊನೆಯ ಪ್ಯಾರಾಗ್ರಾಫ್ ಎಲ್ಲ ಗೀತಾ ಗೀತಾಹರ್ಷದ ಸಾರವನ್ನೇ ತಗೊಂಡು ಬರ್ತಾರೆ ಆಚಾರ್ಯರು, ಗೀತಾಹರ್ಷದ ಪಟ್ಟ ಹೇಳುತ್ತಾರೆ, ಬಿಂಬಕ್ರಿಯ ಏವ ಕ್ರಿಯಾವಾನ್ ಜೀವ ಅಷ್ಟ ಹೇಳ್ತಾರೆ. ಇಷ್ಟು ತಿಳ್ಕೊಂಡಿರ್ತೇವೆ, ತೂಚೂರು ನಮ್ಮ ಪ್ರಯತ್ನ ನಾ ಮಾಡಿಕೊಡಬೇಕು ಕೇಳುತ್ತಾರೆ. ಇತಿ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೇ ಸುಷುಪ್ತ್ಯಾಖ್ಯಂ ಚತುರ್ದಶ ಪ್ರಕರಣ, ಸುಷುಪ್ತಿ ಎಂಬ 14ನೇ ಪ್ರಕರಣ ಮುಗಿದ ಮೇಲೆ ಇನ್ನು ಇನ್ನೊಂದು ಪ್ರಕರಣ ಬರ್ತಾ ಇದೆ. ಯಾವುದು ಅಂದರೆ ಗಮನ ಆಗಮನ ಪ್ರಕರಣ ಅಂತ. ಇದೇ ಚೆನ್ನಾಗಿದೆಲ್ವಾ, ದಿನಾಲೂ 4 ಗಂಟೆ ಸರಿಯಾಗಿ ಸೇರೋಣ, ನಾನು ಬೇರೆ ಕಡೆ ಹೋಗ್ಬೇಕಾಗುತ್ತೆ.